ಧ್ರುವ ಮಹಾರಾಜನ ಕತೆ ಭಾಗ ಎರಡು. ಧ್ರುವನು ಆಡಿದ ಮಾತುಗಳನ್ನು ಕೇಳಿದ ನಾರದ ಮುನಿಗಳು ಬಾಲಕನ ಮೇಲೆ ಅನುಕಂಪದಿಂದ ಕರುಣೆಯಿಂದ ಹೀಗೆ ಹೇಳುತ್ತಾರೆ. ನಿನ್ನ ತಾಯಿ ಸುನೀತಿ ಕೊಟ್ಟ ಭಗವಂತನ ಭಕ್ತಿ ಸೇವೆಯ ಉಪದೇಶವು ನಿನಗೆ ತುಂಬಾ ಸರಿಯಾದದ್ದು. ಆದ್ದರಿಂದ ನೀನು ಸಂಪೂರ್ಣವಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗು. ಯಾರು ಧರ್ಮಾರ್ಥ ಕಾಮ ಮೋಕ್ಷಗಳ ಫಲಗಳನ್ನು ಇಚ್ಛಿಸುತ್ತಾರೋ ಅವರು ಈ ಭಗವಂತನ ಸೇವೆಯಲ್ಲಿ ತೊಡಗಬೇಕು. ಅವನ ಪಾದ ಪದ್ಮಗಳ ಸೇವೆಯು ಇವೆಲ್ಲವನ್ನು ನೀಡುತ್ತದೆ. ನನ್ನ ಪ್ರೀತಿಯ ಬಾಲಕನೇ, ನಾನು ನಿನಗೆ ಶುಭವಾಗಲಿ ಎಂದು ಕೋರುತ್ತೇನೆ. ನೀನು ಮಧುವನ ಎಂಬ ಮಂಗಳಕರವಾದ ಕಾಡಿಗೆ ಹೋಗಿ ಅಲ್ಲಿ ಯಮುನಾ ನದಿಯ ತೀರದಲ್ಲಿ ಪರಿಶುದ್ಧನಾಗು. ಅಲ್ಲಿ ದೇವೋತ್ತಮ ಪರಮಪುರುಷನು ಸದಾ ವಾಸಿಸುತ್ತಾನೆ. ಹೀಗಾಗಿ ಅಲ್ಲಿಗೆ ಯಾರು ಹೋಗುತ್ತಾರೋ ಅವರು ಭಗವಂತನಿಗೆ ಸಮೀಪರಾಗುತ್ತಾರೆ. ಇಲ್ಲಿ ನಾವು ನೋಡಬಹುದು, ಧ್ರುವನ ತಾಯಿ ಹಾಗೂ ನಾರದ ಮುನಿಗಳು ಇಬ್ಬರು ಭಗವಂತನ ಭಕ್ತಿ ಸೇವೆ ಮಾಡಬೇಕೆಂದೇ ಹೇಳುತ್ತಾರೆ. ಈಗ ನಾರದ ಮುನಿಗಳು ಧ್ರುವನಿಗೆ ಉಪದೇಶಿಸಲು ಪ್ರಾರಂಭಿಸುತ್ತಾರೆ. ಹೇಗೆ ಭಗವಂತ ನನ್ನ ಬೇಗ ತೃಪ್ತಿಪಡಿಸಬಹುದು ಎಂದು ತಿಳಿಸುತ್ತಾರೆ. ಮಧುವನದಲ್ಲಿರುವ ಯಮುನಾ ನದಿಯ ತೀರಕ್ಕೆ ಹೋಗಿ ತನ್ನ ಆರಾಧನೆಯನ್ನು ಧ್ಯಾನವನ್ನು ಪ್ರಾರಂಭಿಸಲು ಧ್ರುವನಿಗೆ ನಾರದ ಮುನಿಗಳು ಹೇಳುತ್ತಾರೆ. ಏಕೆಂದರೆ ಪುಣ್ಯಕ್ಷೇತ್ರಗಳು ಭಕ್ತನಿಗೆ ಆಧ್ಯಾತ್ಮಿಕ ಬಾಳಿನಲ್ಲಿ ಬೇಗ ಮುಂದುವರೆಯಲು ಸಹಾಯ ಮಾಡುತ್ತದೆ. ಕೃಷ್ಣನು ಎಲ್ಲ ಕಡೆ ಇದ್ದಾನೆ, ಆದರೆ ಪುಣ್ಯಕ್ಷೇತ್ರಗಳಲ್ಲಿ ಅವನನ್ನು ಭೇಟಿ ಮಾಡಲು ತುಂಬಾ ಸುಲಭ. ಏಕೆಂದರೆ ಅಲ್ಲಿ ಅವನ ಭಕ್ತರಿರುತ್ತಾರೆ. ಅಂದರೆ ಅರ್ಥವೇನು? ಭಗವಂತನ ಭಕ್ತರ ಕೃಪೆಯಿಂದ ಭಗವಂತನನ್ನ ನೋಡಬಹುದು. ಏಕೆಂದರೆ ಭಗವಂತನನ್ನು ಹೇಗೆ ಸಂಪರ್ಕಿಸಬೇಕು ಎಂದು ಭಕ್ತರಿಗೆ ಗೊತ್ತು. ಆದ್ದರಿಂದಲೇ ನಾವು ಆಚಾರ್ಯರಿಗೆ ಶರಣಾಗುತ್ತೇವೆ. ಆಚಾರ್ಯರಿಗೆ ಶರಣಾಗುವುದು ಹೇಗೆ? ಅವರ ಉಪದೇಶಗಳನ್ನು ಆಚರಿಸುವುದು. ಉದಾಹರಣೆಗೆ ಶ್ರೀಲ ಪ್ರಭುಪಾದರು ಒಬ್ಬರು ಆಚಾರ್ಯರು. ಅವರಿಗೆ ನಾವು ಶರಣಾಗಿದ್ದೇವೆ ಅಂದರೆ ಅರ್ಥವೇನು? ಅವರು ನೀಡಿದ ಆದೇಶಗಳನ್ನು ಪಾಲಿಸುವುದು. ಅವರು ಹೇಳುತ್ತಾರೆ, ಜೂಜು ಆಡಬಾರದು, ಮತ್ತು ಪದಾರ್ಥಗಳನ್ನು ಸ್ವೀಕರಿಸಬಾರದು, ಮಾಂಸವನ್ನು ತಿನ್ನಬಾರದು ಹಾಗೂ ಅನೈತಿಕವಾಗಿ ಕಾಮಿಸಬಾರದು ಎಂದು ಆದೇಶಿಸುತ್ತಾರೆ. ಇವುಗಳನ್ನು ಪಾಲಿಸಿದರೆ ನಾವು ಅವರಿಗೆ ಶರಣಾಗುತ್ತಿದ್ದೇವೆ ಎಂದು ಅರ್ಥ. ಇಂತಹ ಪರಮ ಭಕ್ತರು ಸಹಜವಾಗಿ ಪುಣ್ಯಕ್ಷೇತ್ರಗಳಲ್ಲಿ ಸಿಗುತ್ತಾರೆ. ಪರಮ ಭಕ್ತರನ್ನು ಭೇಟಿ ಮಾಡಿ ಭಗವಂತನ ಬಗ್ಗೆ, ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ತಿಳಿದುಕೊಳ್ಳದೆ ಬರೀ ತೀರ್ಥ ಸ್ನಾನಕ್ಕೆ ಹೋದರೆ ಏನು ಪ್ರಯೋಜನವಿಲ್ಲ. ಶ್ರೀಮದ್ ಭಾಗವತದಲ್ಲಿ ಹೀಗೆ ಹೇಳಿದೆ, ಯಸ್ಯಾತ್ಮ ಬುದ್ಧಿಹಿ ಕುಣಪೇತ್ರಿ ಧಾತುಕೆ ಸ್ವದೀಹಿ ಕಲತ್ರಾದೀಶು ಭೌಮ ಇಜ್ಜಿದೀಹಿ ಯತ್ತೀರ್ಥ ಬುದ್ಧಿಹಿ ಸಲಿಲೇ ನ ಕರ್ಹಿಚಿತ್ ಜನೇಶ್ವಭಿಘ್ನೇಶು ಸ ಏವ ಗೋಕರಃ. ಅಂದರೆ ಯಾರು ಒಬ್ಬನು ಕಫ ಪಿತ್ತ ಹಾಗೂ ವಾಯುವಿನಿಂದ ನಿರ್ಮಿಸಲ್ಪಟ್ಟ ಈ ದೇಹವನ್ನು ಆತ್ಮ ಅಥವಾ ತಾನೇ ಎಂದು ತಿಳಿಯುತ್ತಾನೋ, ಹೆಂಡತಿ ಹಾಗೂ ಕುಟುಂಬ ತನ್ನದೇ ಎಂದು ತಿಳಿಯುತ್ತಾನೋ, ತಾನು ಹುಟ್ಟಿದ ಭೂಮಿಯನ್ನು ಆರಾಧಿಸಬೇಕು ಎನ್ನುತ್ತಾನೋ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಭಗವಂತನ ಭಕ್ತರನ್ನು ಭೇಟಿ ಮಾಡಿ ದಿವ್ಯ ಜ್ಞಾನವನ್ನು ಪಡೆಯುವ ಬದಲು ಸುಮ್ಮನೆ ಸ್ನಾನ ಮಾಡಿ ಬರುತ್ತಾನೋ, ಅವನು ಒಂದು ಕತ್ತೆಗೆ ಅಥವಾ ಹಸುವಿಗೆ ಸಮಾನ. ಈ ರೀತಿಯಲ್ಲಿ ಶ್ರೀಮದ್ ಭಾಗವತವು ಈ ನಾಲ್ಕು ಜನರನ್ನು ಬಯ್ಯುತ್ತದೆ. ಶ್ರೀಲ ಪ್ರಭುಪಾದರು ಕೂಡ ಹೇಳುತ್ತಾರೆ, ದೇವಸ್ಥಾನಗಳು ವ್ಯಾಪಾರಕ್ಕಾಗಿರುವುದಲ್ಲ, ಪೂಜಾರಿಯ ಕುಟುಂಬವನ್ನು ಪೋಷಣೆ ಮಾಡುವುದಕ್ಕಲ್ಲ. ದೇವಾಲಯಗಳು ಆಧ್ಯಾತ್ಮಿಕ ಪಾಠಶಾಲೆಗಳು. ದೇವಾಲಯಗಳು ಜ್ಞಾನವನ್ನು ನೀಡಬೇಕು, ಆಗಲೇ ಅದರ ಸ್ಥಾಪನೆಯ ಉದ್ದೇಶವು ಪರಿಪೂರ್ಣ. ಕೇವಲ ಆರಾಧನೆಗಳು ಮಾತ್ರವಲ್ಲ, ಬದ್ಧ ಜೀವಾತ್ಮರಿಗೆ ಈ ಭೌತಿಕ ಪ್ರಪಂಚದಿಂದ ಹೇಗೆ ಪಾರಾಗುವುದು ಎಂದು ಹೇಳಿಕೊಡಲು ಇರುವುದೇ ದೇವಸ್ಥಾನಗಳ ಉದ್ದೇಶ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಭೌತಿಕವಾಗಿ ಈ ಪ್ರಪಂಚವನ್ನು ಬಿಟ್ಟು 36 ವರ್ಷಗಳಾದರೂ ಅವರು ಸ್ಥಾಪಿಸಿರುವ ಅನೇಕ ಇಸ್ಕಾನ್ ಸಂಸ್ಥೆಗಳಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಖಂಡಿತವಾಗಿಯೂ ಈಗಲೂ ನೀಡುತ್ತಾರೆ. ಈ ರೀತಿಯಲ್ಲಿ ಪ್ರತಿಯೊಂದು ದೇವಾಲಯಗಳಲ್ಲಿ ದಿವ್ಯ ಜ್ಞಾನವನ್ನು ಜನರಿಗೆ ನೀಡಬೇಕು. ಆ ಭಗವಂತನಾದ ಕೃಷ್ಣನಿಗೆ ಹೇಗೆ ಶರಣಾಗುವುದು ಎಂದು ಹೇಳಿಕೊಡಬೇಕು. ಆದರೆ ಕಲಿಯುಗದ ಪ್ರಭಾವದಿಂದ ದೇವಾಲಯಗಳಲ್ಲಿ ಸಾಲಾಗಿ ವ್ಯಾಪಾರಕ್ಕೋಸ್ಕರ ಎಷ್ಟೊಂದು ದೇವತೆಗಳನ್ನು ಇಡುತ್ತಾರೆ. ದೇವಾಲಯಕ್ಕೆ ಬರುವ ಜನರಿಗೋ ಎಲ್ಲರೂ ಒಂದೇ ಎಂದು ಭಾವಿಸುತ್ತಾರೆ. ಯಾರು ಒಡೆಯ, ಯಾರು ಸೇವಕ, ಯಾರು ಭಕ್ತ, ಇವೆಲ್ಲ ವಿಷಯಗಳನ್ನು ತಿಳಿಯದೆ ಎಲ್ಲರಿಗೂ ಒಂದು ನಮಸ್ಕಾರವನ್ನು ಹಾಕಿ ಜಾಗವನ್ನು ಖಾಲಿ ಮಾಡಿ ನಿದ್ರಾಹಾರ ಭಯಮೈಥುನದ ಬಾಳನ್ನು ಸಹಜವಾಗಿ ಪಾಲಿಸುತ್ತಾರೆ, ಆಚರಿಸುತ್ತಾರೆ. ಏನೂ ಬಾಳಿನಲ್ಲಿ ಮಾರ್ಪಾಡೇ ಇರುವುದಿಲ್ಲ. ಇಂತಹ ದೇವಾಲಯಗಳು ಪ್ರಯೋಜನವೇ ಇಲ್ಲ. ಆದರೆ ಶ್ರೀಲ ಪ್ರಭುಪಾದರು ಜ್ಞಾನವನ್ನು ನೀಡುವ ದೇವಾಲಯಗಳನ್ನು ಕಟ್ಟಿರುವುದರಿಂದ ಅನೇಕ ಮಂದಿ ಕೆಟ್ಟವರು ಬದಲಾಗುತ್ತಾರೆ, ಎಲ್ಲ ಕೆಟ್ಟ ಚಟುವಟಿಕೆಗಳನ್ನು ಬಿಟ್ಟು ಬಿಡುತ್ತಾರೆ. ಯಾರು ದೇವರು, ಯಾರು ದೇವತೆ, ಯಾರು ರಾಕ್ಷಸ, ಯಾರು ಕೆಟ್ಟವನು, ಯಾರು ಒಳ್ಳೆಯವನು, ಯಾರು ಭಗವಂತನು, ಯಾರು ನಿಯಂತ್ರಿಸುವವನು, ಇಂತಹ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳುತ್ತಾನೆ ಶ್ರೀಲ ಪ್ರಭುಪಾದರ ಜ್ಞಾನವನ್ನು ಪಡೆದವನು. ಆದ್ದರಿಂದ ಜ್ಞಾನವನ್ನು ಪಡೆಯುವುದು ತುಂಬಾ ಮುಖ್ಯ. ಆದ್ದರಿಂದಲೇ ಪುಣ್ಯಕ್ಷೇತ್ರಗಳ ಉದ್ದೇಶವು ಪರಮ ಭಕ್ತರ ಬಳಿ ಆ ಭಗವಂತನ ಬಗ್ಗೆ ತಿಳಿದುಕೊಳ್ಳುವುದಾಗಿರಬೇಕು. ನಮ್ಮ ನಡತೆಗಳನ್ನು ಭಗವಂತನಿಗಾಗಿ ಮಾರ್ಪಡಿಸಿಕೊಳ್ಳುವುದರ ಉದ್ದೇಶವಾಗಿರಬೇಕು. ಭಕ್ತರು ಹೇಳಿದಂತೆ ನಾವು ಕೇಳಬೇಕು, ಆಚಾರ್ಯರು ಹೇಳಿದ್ದನ್ನು ಪಾಲಿಸಬೇಕು. ಪುಣ್ಯಕ್ಷೇತ್ರಗಳಿಗೆ ಹೋಗುವುದರ ಉದ್ದೇಶವು ಇದು. ಶ್ರೀಕೃಷ್ಣನು ಹೇಳುತ್ತಾನೆ, ಎಲ್ಲಿ ತನ್ನ ಭಕ್ತರು ಅವನ ನಾಮಗಳನ್ನು, ಲೀಲೆಗಳನ್ನು, ಕೀರ್ತಿಗಳನ್ನು ಹಾಗೂ ಅವನ ದಿವ್ಯವಾದ ಚಟುವಟಿಕೆಗಳನ್ನು ಹಾಡುತ್ತಾರೋ, ಮಾತನಾಡುತ್ತಾರೋ, ಹೇಳುತ್ತಾರೋ, ಅಲ್ಲಿ ಅವನು ಪ್ರತ್ಯಕ್ಷನಾಗುತ್ತಾನೆ ಎಂದು. ಇದನ್ನು ಕೃಷ್ಣನೇ ಶ್ರೀ ನಾರದ ಮುನಿಗಳ ಬಳಿ ಹೇಳುತ್ತಾನೆ. ನಾಹಂ ತಿಷ್ಟಾಮಿ ವೈಕುಂಠೆ ಯೋಗಿನಾಂ ಹೃದಯೇ ಶುವ ಯತ್ರ ಗಾಯಂತಿ ಮದ್ಭಕ್ತಃ ತತ್ರ ತಿಷ್ಟಾಮಿ ನಾರದ. ಆದ್ದರಿಂದ ಪುಣ್ಯಕ್ಷೇತ್ರಗಳಿಗೆ ಹೋಗಲು ಸಾಧ್ಯವಿಲ್ಲದಿದ್ದರೆ ನಾವು ದುಃಖ ಪಡುವ ಅವಶ್ಯಕತೆಯೇ ಇಲ್ಲ. ಅವನ ಪರಮ ಭಕ್ತರ ಮುಖಾಂತರ ಅವನನ್ನು ಸದಾ ಇದ್ದ ಸ್ಥಳದಿಂದಲೇ ನೋಡುವ ಅನೇಕ ಮಾರ್ಗಗಳಿವೆ. ಇದು ಗುರುಗಳ ಉಪದೇಶಗಳಿಂದ ಸಾಧ್ಯವಾಗುತ್ತದೆ. ಇಲ್ಲಿ ನಾರದ ಮುನಿಗಳು ಮಧುವನಕ್ಕೆ ಹೋಗುವಂತೆ ಧ್ರುವನಿಗೆ ಹೇಳುತ್ತಾರೆ. ವೃಂದಾವನದ ಪ್ರಾಂತದಲ್ಲಿ ಒಟ್ಟು 12 ಕಾಡುಗಳು ಅಥವಾ ವನಗಳಿವೆ. ಯಮುನಾ ನದಿಯ ಪೂರ್ವದಲ್ಲಿ ಒಟ್ಟು 5 ವನಗಳು, ಭದ್ರವನ, ಬಿಲ್ವವನ, ಲೌಹವನ, ಭಾಂಡೀರವನ ಹಾಗೂ ಮಹಾವನ. ಮತ್ತೆ ಯಮುನಾ ನದಿಯ ಪಶ್ಚಿಮದಲ್ಲಿ ಒಟ್ಟು 7 ವನಗಳಿವೆ. ಮಧುವನ, ತಾಲವನ, ಕುಮುದವನ, ಬಹುಲಾವನ, ಕಾಮ್ಯವನ, ಖದಿರವನ ಹಾಗೂ ವೃಂದಾವನ. ಆದ್ದರಿಂದ ಈ 12 ಪುಣ್ಯವನಗಳಲ್ಲಿ ನಾರದ ಮುನಿಗಳು ಹೇಳುತ್ತಿರುವ ಮಧುವನವೂ ಒಂದು ವನ. ನಾರದ ಮುನಿಗಳು ಧ್ರುವನಿಗೆ ಹೇಳುತ್ತಾರೆ, ನನ್ನ ಪ್ರೀತಿಯ ಬಾಲಕನೇ, ಯಮುನಾ ನದಿಗೆ ಕಾಲಿಂದಿ ಎಂದು ಮತ್ತೊಂದು ಹೆಸರು. ಅಲ್ಲಿ ನೀನು ಪ್ರತಿದಿನ 3 ಬಾರಿ ಸ್ನಾನ ಮಾಡಬೇಕು. ಏಕೆಂದರೆ ಆ ನೀರು ಅತಿ ಮಂಗಳಕರವಾದದ್ದು, ಶುಭಕರವಾದದ್ದು. ಸ್ನಾನದ ನಂತರ ಅಷ್ಟಾಂಗ ಯೋಗಕ್ಕೆ ಬೇಕಾದ ನಿಯಂತ್ರಿತ ತತ್ವಗಳನ್ನು ಆಚರಿಸಬೇಕು. ನಿನ್ನ ಆಸನದ ಮೇಲೆ ಪ್ರಶಾಂತವಾಗಿ ಕುಳಿತುಕೊಂಡು ಉಸಿರಾಟದ ವ್ಯಾಯಾಮಗಳಿಂದ ಪ್ರಾಣವಾಯುವನ್ನು, ಮನಸ್ಸನ್ನು ಹಾಗೂ ಇಂದ್ರಿಯಗಳನ್ನು ನಿನ್ನ ನಿಯಂತ್ರಣದಲ್ಲಿ ತರಬೇಕು. ಸಹನೆಯಿಂದ ಆ ಭಗವಂತನನ್ನು ಧ್ಯಾನ ಮಾಡಲು ಪ್ರಾರಂಭಿಸು. ಭಗವಂತನ ಮುಖವು ಅತಿ ಸುಂದರವಾಗಿ ಆಹ್ಲಾದಕರವಾಗಿರುತ್ತದೆ. ಭಗವಂತನ ಭಕ್ತರಿಗೆ ಎಂದಿಗೂ ಅವನನ್ನು ನೋಡುತ್ತಲೇ ಇರಬೇಕೆನ್ನಿಸುತ್ತದೆ. ಸಾಕು ಎಂದು ಅನ್ನಿಸುವುದೇ ಇಲ್ಲ. ಭಕ್ತರಿಗೆ ಬೇಕಾದ ಎಲ್ಲಾ ವರಗಳನ್ನು ನೀಡಲು ಸಿದ್ಧನಾಗಿರುತ್ತಾನೆ ಆ ಭಗವಂತನು. ಅವನ ನೇತ್ರಗಳು, ಅವನ ನೇತ್ರದ ಮೇಲೆ ಅಲಂಕೃತವಾದ ಹುಬ್ಬುಗಳು, ಅವನ ಚಂದದ ಮೂಗು, ಅವನ ಅಗಲವಾದ ಹಣೆ, ಇವುಗಳೆಲ್ಲ ಅತಿ ಸುಂದರವಾಗಿರುತ್ತದೆ. ಎಲ್ಲಾ ದೇವತೆಗಳಿಗಿಂತ ಅತಿ ಸುಂದರವಾಗಿರುತ್ತಾನೆ ಆ ಭಗವಂತನು. ಅವನ ರೂಪವು ಎಂದು ಯೌವನದಲ್ಲೇ ಇರುತ್ತದೆ. ದೇಹದ ಪ್ರತಿಯೊಂದು ಅಂಗವು, ಪ್ರತಿಯೊಂದು ಅಂಶವು ಚೆನ್ನಾಗಿ ರಚಿತವಾಗಿರುತ್ತದೆ. ಒಂದಿಷ್ಟು ದೋಷವಿರುವುದಿಲ್ಲ. ಅವನ ಕಣ್ಣುಗಳು ಹಾಗೂ ತುಟಿಗಳು ಉದಯಿಸುವ ಸೂರ್ಯನ ಗುಲಾಬಿ ಬಣ್ಣದಲ್ಲಿರುತ್ತದೆ. ತನಗೆ ಶರಣಾದ ಆತ್ಮಗಳಿಗೆ ಎಂದಿಗೂ ಆಶ್ರಯವನ್ನು ನೀಡಲು ಸಿದ್ಧನಾಗಿರುತ್ತಾನೆ ಆ ಭಗವಂತನು. ಯಾರು ಅದೃಷ್ಟವಂತರೋ ಅವರು ಅವನನ್ನು ನೋಡಿದ ಕೂಡಲೇ ಸಂಪೂರ್ಣ ಸಂತೃಪ್ತಿಯನ್ನು ಹೊಂದುತ್ತಾರೆ. ಭಗವಂತನು ಎಂದಿಗೂ ಒಡೆಯನಾಗಿರಲು ಅರ್ಹನು, ಏಕೆಂದರೆ ಅವನು ಕರುಣೆಯ ಸಮುದ್ರ. ಅವನ ಹೃದಯದಲ್ಲಿ ಶ್ರೀವತ್ಸ ಎಂಬುವ ಗುರುತು ಉಂಟು. ಅಲ್ಲಿ ಶ್ರೀಮತಿ ಲಕ್ಷ್ಮೀದೇವಿ ಕುಳಿತಿರುತ್ತಾಳೆ. ಅವನ ದೇಹದ ವರ್ಣವು ನೀಲಿಯ ವರ್ಣವು. ಭಗವಂತನು ಒಬ್ಬ ವ್ಯಕ್ತಿ. ಅವನು ಪುಷ್ಪಗಳ ಹಾರವನ್ನು ಧರಿಸಿರುತ್ತಾನೆ. ಅವನು ಸದಾ ಚತುರ್ಭುಜನಾಗಿರುತ್ತಾನೆ. ಅವನ ನಾಲ್ಕು ಹಸ್ತಗಳಲ್ಲಿ ಕೆಳಗಿನ ಎಡಗಡೆಯಿಂದ ಪ್ರಾರಂಭಿಸಿ ಶಂಕು, ಚಕ್ರ, ಗದ ಹಾಗೂ ಪದ್ಮವನ್ನು ಧರಿಸಿರುತ್ತಾನೆ. ದೇವೋತ್ತಮ ಪರಮಪುರುಷನ ವಾಸುದೇವನ ಇಡೀ ದೇಹವು ಅಲಂಕೃತವಾಗಿರುತ್ತದೆ. ಅತ್ಯಮೂಲ್ಯವಾದ ರತ್ನ ಖಚಿತ ಕಿರೀಟವನ್ನ, ಕಂಠಹಾರಗಳನ್ನ ಹಾಗೂ ಕಂಕಣಗಳನ್ನ ಧರಿಸಿರುತ್ತಾನೆ. ಅವನ ಕತ್ತಿನಲ್ಲಿ ಕೌಸುಭಾಭರಣವು ಇರುತ್ತದೆ. ಅವನು ಹಳದಿಯ ರೇಷ್ಮೆ ವಸ್ತ್ರಗಳನ್ನು ಹಾಕಿಕೊಂಡಿರುತ್ತಾನೆ. ಅವನ ಸೊಂಟವು ಚಿನ್ನದ ತಂತಿಯಿಂದ, ಚಿಕ್ಕ ಬಂಗಾರದ ಗಂಟೆಗಳಿಂದ ಅಲಂಕೃತವಾಗಿರುತ್ತದೆ. ಅವನ ಪಾದ ಪಂಕಜಗಳು ಸುವರ್ಣದ ಗೆಜ್ಜೆಗಳಿಂದ ಅಲಂಕೃತವಾಗಿರುತ್ತದೆ. ಅವನ ಸಂಪೂರ್ಣ ದೈಹಿಕ ಲಕ್ಷಣಗಳು ನೇತ್ರಗಳಿಗೆ ತುಂಬಾ ಸುಖಕರವಾಗಿರುತ್ತದೆ, ಆನಂದವನ್ನುಂಟು ಮಾಡುತ್ತದೆ. ಅವನು ಎಂದೂ ಪ್ರಶಾಂತವಾಗಿ ಶಾಂತನಾಗಿ ಇರುತ್ತಾನೆ. ಆದ್ದರಿಂದ ಅವನು ಮನಸ್ಸಿಗೆ ರಮ್ಯವಾಗಿರುತ್ತಾನೆ. ನಿಜವಾದ ಯೋಗಿಗಳು ಅವನ ದಿವ್ಯ ಸ್ವರೂಪವನ್ನು ಧ್ಯಾನಿಸುತ್ತಾರೆ. ಅವರ ಹೃದಯದಲ್ಲಿ ಅವನು ನಿಂತುಕೊಂಡಿರುತ್ತಾನೆ. ಆಗ ಅವನ ಚರಣ ಕಮಲಗಳಲ್ಲಿನ ಆಭರಣಗಳಂತೆ ಇರುವ ಉಗುರುಗಳು ಹೊಳೆಯುತ್ತಿರುತ್ತದೆ, ಮಿನುಗುತ್ತದೆ. ಅವನು ಎಂದೂ ನಸುನಗುತ್ತಲೇ ಇರುತ್ತಾನೆ. ಈ ಭಗವಂತನ ರೂಪವನ್ನು ಭಕ್ತನು ಸದಾ ನೋಡಬೇಕು. ಭಗವಂತನು ಭಕ್ತನನ್ನು ಸದಾ ಕರುಣೆಯಿಂದ ನೋಡುತ್ತಾನೆ. ಹೀಗೆ ಭಕ್ತನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಸದಾ ಆ ಮಂಗಳಕರವಾದ ದಿವ್ಯವಾದ ಭಗವಂತನ ರೂಪವನ್ನು ನೋಡುತ್ತಾನೋ, ಬೇಗನೆ ಅವನು ಭೌತಿಕ ಕಶ್ಮಲದಿಂದ ಬಿಡುಗಡೆ ಹೊಂದುತ್ತಾನೆ. ಆಗ ಭಗವಂತನ ಧ್ಯಾನದಿಂದ ಅವನು ಪತನ ಹೊಂದುವುದಿಲ್ಲ. ಈ ರೀತಿಯಲ್ಲಿ ನಾರದ ಮುನಿಗಳು ಭಗವಂತನ ಅಂದದ ಚಂದದ ರೂಪವನ್ನು ಸುಂದರವಾಗಿ ವರ್ಣಿಸಿ ಧ್ರುವನಿಗೆ ಹೇಳುತ್ತಾರೆ. ಇದು ಭಗವಂತನನ್ನು ನೋಡುವ ವಿಧಾನ. ಗುರುಗಳು ಹೇಳಿದಂತೆ ಭಗವಂತನನ್ನು ನೋಡಬೇಕು. ಏಕೆಂದರೆ ಗುರುಗಳು ಭಗವಂತನನ್ನು ನೋಡಿರುತ್ತಾರೆ. ಆದ್ದರಿಂದಲೇ ಪ್ರತಿಯೊಂದು ಅಂಗವನ್ನು, ಪ್ರತಿಯೊಂದು ಅಂಶವನ್ನು ಅಷ್ಟೊಂದು ವಿವರವಾಗಿ ವರ್ಣಿಸಲು ಸಾಧ್ಯ. ಇದು ಗುರುಗಳಿಗೆ ಇರುವ ಶಕ್ತಿ, ಇದು ಗುರುಗಳಿಗೆ ಇರುವ ಮಹಿಮೆ, ಇದು ಗುರುಗಳಿಗೆ ಇರುವ ವೈಶಿಷ್ಟ್ಯತೆ. ಆದ್ದರಿಂದಲೇ ನಾವು ಗುರುವಿಗೆ ಶರಣಾಗಬೇಕು. ಈಗ ನಾರದ ಮುನಿಗಳು ಹೇಳುತ್ತಾರೆ, ರಾಜಪುತ್ರನೇ, ನೀನು ಈ ಧ್ಯಾನದ ಮಾರ್ಗವನ್ನು ಆಚರಿಸಬೇಕಾದರೆ ಹೇಳಬೇಕಾಗಿರುವ ಮಂತ್ರವನ್ನು ನಾನು ನಿನಗೆ ಉಪದೇಶಿಸುತ್ತೇನೆ. ಆ ಮಂತ್ರವು ಓಂ ನಮೋ ಭಗವತೆ ವಾಸುದೇವಾಯ. ಈ 12 ಅಕ್ಷರಗಳು ಕೂಡಿರುವ ಮಂತ್ರವು ಕೃಷ್ಣನಿಗೆ ಆರಾಧಿಸುವ ಮಂತ್ರವು. ಈ ರೀತಿಯಲ್ಲಿ ಮಂತ್ರೋಪದೇಶವು ಮಾಡಿ ಆಚರಿಸುವ ವಿಧಾನಗಳನ್ನು ತಿಳಿಸಿದರು ನಾರದ ಮುನಿಗಳು ಧ್ರುವನಿಗೆ. ಧ್ರುವನು ತನ್ನ ಗುರುಗಳಾದ ನಾರದ ಮುನಿಗಳಿಗೆ ಪ್ರದಕ್ಷಿಣೆ ಮಾಡಿ ಗೌರವಪೂರ್ವಕ ನಮಸ್ಕಾರಗಳನ್ನು ಮಾಡಿದನು. ಅದರ ನಂತರ ಕೃಷ್ಣನ ಪದಕಮಲಗಳ ಹೆಜ್ಜೆ ಗುರುತುಗಳಿರುವ ಮಧುವನಕ್ಕೆ ಹೊರಟನು ಧ್ರುವನು. ನಾರದ ಮುನಿಗಳು ರಾಜ ಉತ್ತಾನಪಾದನನ್ನು ಭೇಟಿ ಮಾಡಲು ಹೋಗುತ್ತಾರೆ. ನಾರದ ಮುನಿಗಳು ಅರಮನೆಗೆ ಹೋದ ನಂತರ ರಾಜನು ನಮಸ್ಕಾರಗಳನ್ನು, ಉಪಚಾರಗಳನ್ನು ಮಾಡಿ ಗೌರವದಿಂದ ಆಚಾರ್ಯರನ್ನು ಸ್ವೀಕರಿಸುತ್ತಾನೆ. ನಾರದ ಮುನಿಗಳು ಆಸನದಲ್ಲಿ ಕುಳಿತ ನಂತರ ರಾಜನ ಬಳಿ ಹೀಗೆ ಹೇಳುತ್ತಾರೆ, ರಾಜನೇ, ನಿನ್ನ ಮುಖವು ಒಣಗಿದ ಹಾಗೆ ತೋರುತ್ತದೆ. ಏನನ್ನೋ ತುಂಬಾ ಸಮಯದಿಂದ ಯೋಚನೆ ಮಾಡುತ್ತಿದ್ದೇಯಾ ಎಂದು ಕಾಣುತ್ತದೆ. ಏಕೆ? ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಸರಿಯಾಗಿ ಆಚರಿಸಲಿಲ್ಲವೇ? ಆಗ ರಾಜನು ಹೇಳುತ್ತಾನೆ, ಓ ದ್ವಿಜೋತ್ತಮರೇ, ನಾನು ನನ್ನ ಪತ್ನಿಗೆ ತುಂಬಾ ಅಂಟಿಕೊಂಡಿದ್ದೇನೆ. ನಾನು ಪತನವನ್ನು ಹೊಂದಿದ್ದೇನೆ. ಎಲ್ಲ ಕರುಣೆಯ ಗುಣಗಳನ್ನು ತ್ಯಜಿಸಿದ್ದೇನೆ. 5 ವರ್ಷದ ಪುತ್ರನಿಗೆ ಕೂಡ ನಾನು ಕರುಣೆಯನ್ನು ತೋರಿಸದವನಾದೆ. ನಾನು ಅವನನ್ನು ಹಾಗೂ ಅವನ ತಾಯಿಯನ್ನು ಬಹಿಷ್ಕರಿಸಿದೆ. ಅವನೊಬ್ಬ ಭಕ್ತನು ಹಾಗೂ ಮಹಾತ್ಮನು, ಆದರೂ ನಾನು ಹೀಗೆ ನಡೆದುಕೊಂಡೆ. ಬ್ರಾಹ್ಮಣರೇ, ನನ್ನ ಮಗನ ಮುಖವು ತಾವರೆ ಹೂವಿನಂತೆ ಇತ್ತು. ಅವನ ದುಃಖದ ಪರಿಸ್ಥಿತಿಯನ್ನು ನಾನು ಯೋಚಿಸುತ್ತಿದ್ದೇನೆ. ಅವನು ಕಾಡಿಗೆ ಹೋದನು, ಯಾವ ರಕ್ಷಣೆಯೂ ಇಲ್ಲ, ತುಂಬ ಹಸಿವಾಗುತ್ತಿರಬಹುದು ಅವನಿಗೆ. ಕಾಡಿನಲ್ಲಿ ಎಲ್ಲಾದರೂ ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾದರೆ ನರಿಗಳು ಆಕ್ರಮಣ ಮಾಡಿ ಅವನ ದೇಹವನ್ನು ತಿಂದಿರಬಹುದು. ಅಯ್ಯೋ, ನನ್ನನ್ನು ನೋಡಿ, ಹೇಗೆ ನನ್ನ ಪತ್ನಿಗೆ ನಾನು ವಶನಾಗಿದ್ದೇನೆ. ನನ್ನ ಕ್ರೂರತ್ವವನ್ನು ನೀವೇ ಊಹಿಸಿಕೊಳ್ಳಿ. ಪ್ರೀತಿಯಿಂದ, ವಾತ್ಸಲ್ಯದಿಂದ ನನ್ನ ಮಗನು ನನ್ನ ತೊಡೆಯ ಮೇಲೆ ಹತ್ತಲು ಪ್ರಯತ್ನಿಸುತ್ತಿದ್ದನು. ಆದರೆ ನಾನು ಅವನನ್ನು ಸ್ವಾಗತಿಸಲಿಲ್ಲ, ಒಂದೇ ಒಂದು ಬಾರಿ ಕೂಡ ಮುದ್ದಾಡಲಿಲ್ಲ. ನಾನು ಎಷ್ಟು ಕಠಿಣ ಹೃದಯನು ಎಂದು ನೀವೇ ನೋಡಿ ಆಚಾರ್ಯರೇ. ಆಗ ನಾರದ ಮುನಿಗಳು ಹೇಳುತ್ತಾರೆ, ನನ್ನ ರಾಜನೇ, ನಿನ್ನ ಮಗನ ಮೇಲೆ ನೀನು ದುಃಖ ಪಡಬೇಡ. ಭಗವಂತನ ರಕ್ಷಣೆಯಲ್ಲಿ ಅವನಿದ್ದಾನೆ. ನಿನಗೆ ಅವನ ಬಗ್ಗೆ ತಿಳಿಯದೇ ಇದ್ದರೂ ಅವನ ಖ್ಯಾತಿ ಆಗಲೇ ಪ್ರಪಂಚವೆಲ್ಲವೂ ಹರಡಿದ್ದಾಯಿತು. ನಿನ್ನ ಮಗನು ಸಮರ್ಥನು. ನಿನ್ನ ಮಗನು ಮಾಡುವ ಕಾರ್ಯಗಳು ಮಹಾರಾಜರಿಗೂ ಹಾಗೂ ಋಷಿಗಳಿಗೂ ಸಾಧ್ಯವಾಗುವುದಿಲ್ಲ. ಅವನು ನಿರ್ಧರಿಸಿದ ಕಾರ್ಯವನ್ನು ಮುಗಿಸಿ ಬೇಗನೆ ಮನೆಗೆ ಬರುತ್ತಾನೆ. ನಿನ್ನ ಕೀರ್ತಿಯನ್ನು ಪ್ರಪಂಚವೆಲ್ಲವೂ ಹರಡುತ್ತಾನೆ. ಯೋಚಿಸಬೇಡ, ಚಿಂತಿಸಬೇಡ ಎಂದು ರಾಜನಿಗೆ ಸಮಾಧಾನವನ್ನು ನೀಡಿದರು ನಾರದ ಮುನಿಗಳು. ಆದರೂ ರಾಜ ಉತ್ಥಾನಪಾದನಿಗೆ ಸಮಾಧಾನವಾಗಲಿಲ್ಲ. ನಾರದ ಮುನಿಗಳ ಮಾತನ್ನು ಕೇಳಿದ ನಂತರ ಎಲ್ಲ ಸೌಭಾಗ್ಯಗಳುಳ್ಳ ರಾಜ್ಯದ ಎಲ್ಲ ಚಟುವಟಿಕೆಗಳನ್ನು ಬಿಟ್ಟು ಬಿಟ್ಟು ಧ್ರುವನ ಬಗ್ಗೆ ಸದಾ ಚಿಂತಿಸಲು ತೊಡಗಿದನು. ಮತ್ತೊಂದು ಕಡೆ ಧ್ರುವನು ನಾರದ ಮುನಿಗಳು ಹೇಳಿದಂತೆ ಮಧುವನವನ್ನು ಸೇರುತ್ತಾನೆ. ಯಮುನಾ ನದಿಯಲ್ಲಿ ಸ್ನಾನ ಮಾಡಿ ರಾತ್ರಿಯಲ್ಲಿ ಉಪವಾಸವನ್ನು ಗಮನದಿಂದ ಆಚರಿಸುತ್ತಾನೆ. ನಂತರ ನಾರದ ಮುನಿಗಳು ಹೇಳಿಕೊಟ್ಟ ಮಾರ್ಗದಲ್ಲಿ ಭಗವಂತನನ್ನು ಆರಾಧಿಸಲು ತೊಡಗುತ್ತಾನೆ. ಈಗ ಮೊದಲನೆಯ ಮಾಸದಲ್ಲಿ ಧ್ರುವನು ತನ್ನ ದೇಹ ಹಾಗೂ ಆತ್ಮವನ್ನು ಒಂದಾಗಿಡಲು ಮಾತ್ರ ಪ್ರತಿ ಮೂರನೆಯ ದಿನಕ್ಕೆ ಬರಿ ಹಣ್ಣುಗಳನ್ನು ತಿಂದು ಭಗವಂತನನ್ನು ಆರಾಧಿಸುತ್ತಿದ್ದನು. ಎರಡನೆಯ ತಿಂಗಳು ಧ್ರುವನು ಪ್ರತಿ ಆರನೆಯ ದಿನಕ್ಕೆ ಒಣಗಿರುವ ಹುಲ್ಲನ್ನು ಹಾಗೂ ಎಲೆಗಳನ್ನು ತಿಂದು ಭಗವಂತನನ್ನು ಆರಾಧಿಸುತ್ತಿದ್ದನು. ಮೂರನೆಯ ತಿಂಗಳು ಪ್ರತಿ ಒಂಬತ್ತನೆಯ ದಿನಕ್ಕೊಮ್ಮೆ ನೀರನ್ನು ಮಾತ್ರ ಕುಡಿದು ಸದಾ ಸಮಾಧಿಯಲ್ಲಿದ್ದು ಭಗವಂತನನ್ನು ಆರಾಧಿಸುತ್ತಿದ್ದನು. ನಾಲ್ಕನೆಯ ಮಾಸದಲ್ಲಿ ಧ್ರುವನು ಉಸಿರಾಟ ವ್ಯಾಯಾಮದ ನಿಯಂತ್ರಕನಾದನು. ಪ್ರತಿ ಹನ್ನೆರಡನೆಯ ದಿನಕ್ಕೆ ಉಸಿರನ್ನು ಒಳಗೆ ಎಳೆಯುತ್ತಿದ್ದನು. ಈ ರೀತಿಯಲ್ಲಿ ಅವನು ಅವನ ಸ್ಥಾನದಲ್ಲಿ ಅಚಲನಾಗಿ ಭಗವಂತನನ್ನು ಆರಾಧಿಸುತ್ತಿದ್ದನು. ಐದನೆಯ ತಿಂಗಳಿನಲ್ಲಿ ಧ್ರುವನು ತನ್ನ ಉಸಿರನ್ನು ನಿಯಂತ್ರಿಸಲು ಎಷ್ಟು ನಿಪುಣನಾದನೆಂದರೆ ಒಂದೇ ಒಂದು ಕಾಲಿನಲ್ಲಿ ನಿಲ್ಲಲು ಪ್ರಾರಂಭಿಸಿದನು. ಹೇಗೆ ಕಂಬವು ಅಲ್ಲಾಡದೆಯೇ ನಿಲ್ಲುತ್ತದೋ ಆ ರೀತಿಯಲ್ಲಿ ಧ್ರುವನು ನಿಂತು ಸಂಪೂರ್ಣವಾಗಿ ತನ್ನ ಮನಸ್ಸನ್ನು ಪರಮಾತ್ಮನ ಮೇಲೆ ಕೇಂದ್ರೀಕರಿಸುತ್ತಿದ್ದನು. ಅವನು ಸಂಪೂರ್ಣವಾಗಿ ತನ್ನ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುಗಳ ಮೇಲೆ ನಿಯಂತ್ರಿಸಿ ತನ್ನ ಮನಸ್ಸನ್ನು ಭಗವಂತನ ಮೇಲೆ ಬಿಟ್ಟು ಬೇರೆಲ್ಲೂ ಇಡುತ್ತಿರಲಿಲ್ಲ. ಈ ರೀತಿಯಲ್ಲಿ ತೀವ್ರವಾಗಿ ಭಗವಂತನನ್ನು ಧ್ಯಾನ ಮಾಡಬೇಕಾದರೆ ಮೂರು ಲೋಕಗಳು ಅದುರುತ್ತಿತ್ತು. ರಾಜಪುತ್ರನಾದ ಧ್ರುವನು ತನ್ನ ಒಂದು ಪಾದದ ಬೆರಳನ್ನು ಭೂಮಿಯ ಮೇಲಿಟ್ಟು ಅಚಲವಾಗಿ ಧ್ಯಾನಿಸುವುದರ ಕಾರಣ ಅರ್ಧ ಭೂಮಿಯು ಕೆಳಕ್ಕೆ ಇಳಿಯಿತು. ಹೇಗೆ ಒಂದು ಆನೆಯು ದೋಣಿಯಲ್ಲಿ ನಿಂತರೆ ಚಲಿಸುವಾಗ ಎಡಕ್ಕೆ ಹಾಗೂ ಬಲಕ್ಕೆ ಆಡುತ್ತದೋ ಆ ರೀತಿಯಲ್ಲಿ ಆಯಿತು ಭೂಮಿಯ ಪರಿಸ್ಥಿತಿ. ಧ್ರುವನು ಆ ಮೊತ್ತ ಪ್ರಜ್ಞೆಯಾದ ವಿಷ್ಣುವಿನ ತೂಕದಲ್ಲಿ ಭಾರದಲ್ಲಿ ಒಂದಾಗಿ ಅವನ ಸಂಪೂರ್ಣ ಕೇಂದ್ರೀಕರಣದ ಕಾರಣವಾಗಿ ಹಾಗೂ ಅವನ ದೇಹದ ಎಲ್ಲಾ ರಂಧ್ರಗಳನ್ನು ಮುಚ್ಚಿಕೊಂಡ ಕಾರಣವಾಗಿ ಮೊತ್ತ ಬ್ರಹ್ಮಾಂಡಕ್ಕೆ ಉಸಿರಾಡಲು ಸಾಧ್ಯವಾಗಲಿಲ್ಲ. ದೇವತೆಗಳಿಗೆ ಕೂಡ ಕಷ್ಟವಾಯಿತು. ಆಗ ಅವರೆಲ್ಲರೂ ಭಗವಂತನ ಆಶ್ರಯವನ್ನು ಪಡೆಯಲು ಭಗವಂತನ ಬಳಿ ಹೋಗುತ್ತಾರೆ. ದೇವತೆಗಳು ಹೇಳಿದರು, ನಮ್ಮ ಪ್ರಭುಗಳೇ, ನೀನು ಅಖಿಲ ಚರಾಚರ ಜೀವರಾಶಿಗಳಿಗೆ ಆಶ್ರಯನು. ಎಲ್ಲರಿಗೂ ಈಗ ಉಸಿರು ಕಟ್ಟುತ್ತಿದೆ. ಇಂತಹ ಒಂದು ಪರಿಸ್ಥಿತಿಯನ್ನು ನಾವು ಎಂದೂ ಅನುಭವಿಸಿದ್ದೇ ಇಲ್ಲ. ಅಂತಿಮದಲ್ಲಿ ನೀನೇ ಎಲ್ಲರಿಗೂ ಆಶ್ರಯವನ್ನು ನೀಡುವವನು ಎಂದು ನಾವು ನಿನ್ನ ಬಳಿ ಬಂದಿದ್ದೇವೆ. ದಯವಿಟ್ಟು ನಮ್ಮನ್ನು ಈ ಅಪಾಯದ ಪರಿಸ್ಥಿತಿಯಿಂದ ಕಾಪಾಡು. ಆಗ ಭಗವಂತನು ಹೇಳುತ್ತಾನೆ, ನನ್ನ ಪ್ರೀತಿಯ ದೇವತೆಗಳೇ ಬೇಸರರಾಗಬೇಡಿ, ಇದರ ಕಾರಣವು ಉತ್ತಾನಪಾದನ ಮಗನಾದ ಧ್ರುವನ ತೀವ್ರವಾದ ದೃಢ ಸಂಕಲ್ಪದ ತಪಸ್ಸು. ನನ್ನ ಸ್ಮರಣೆಯಲ್ಲಿ ಮುಳುಗಿ ಹೋಗಿದ್ದಾನೆ ಅವನು. ಅವನು ಬ್ರಹ್ಮಾಂಡದ ಉಸಿರಾಟವನ್ನು ತಡೆದಿದ್ದಾನೆ. ನೀವು ನಿಮ್ಮ ಮನೆಗಳಿಗೆ ಹೊರಡಿ, ನಾನು ಧ್ರುವನ ತಪಸ್ಸನ್ನು ನಿಲ್ಲಿಸುತ್ತೇನೆ, ನಿಮ್ಮ ಅಪಾಯದಿಂದ ನೀವು ಪಾರಾಗುತ್ತೀರ. ಈ ರೀತಿಯಲ್ಲಿ ದೇವತೆಗಳು ಭಗವಂತನಿಂದ ಪಾರಾಗುವ ಮಾತುಗಳನ್ನು ಕೇಳಿದ ನಂತರ ಎಲ್ಲ ಭಯಭೀತಿಗಳಿಂದ ವಿಮುಕ್ತರಾಗಿ ಭಗವಂತನಿಗೆ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಸ್ವರ್ಗಲೋಕಗಳಿಗೆ ಹೋಗಿ ಸೇರಿದರು. ನಂತರ ಭಗವಂತನು ವಿಷ್ಣುವು ತನ್ನ ಗರುಡನ ಮೇಲೆ ಹತ್ತಿ ಕುಳಿತನು. ಗರುಡನು ಮಧುವನದ ಕಾಡಿಗೆ ಭಗವಂತನನ್ನು ಅವನ ಸೇವಕನ ಬಳಿ ಎತ್ತಿಕೊಂಡು ಹೋದನು. ಧ್ರುವನು ಧ್ಯಾನದಲ್ಲಿ ನೋಡುತ್ತಿದ್ದ ಅದ್ಭುತವಾಗಿ ಮಿಂಚುತ್ತಿದ್ದ ಭಗವಂತನ ರೂಪವು ಈಗ ಇದ್ದಕ್ಕಿದ್ದಂತೆ ಮಾಯವಾಯಿತು. ಆಗ ಧ್ರುವನಿಗೆ ತುಂಬಾ ದುಃಖವಾಯಿತು, ಅವನ ಧ್ಯಾನವು ಮುರಿಯಿತು. ಆದರೆ ಧ್ರುವನು ಅವನ ಕಣ್ಣುಗಳನ್ನು ತೆಗೆದಾಗ ಅವನು ಧ್ಯಾನದಲ್ಲಿ ನೋಡುತ್ತಿದ್ದ ಅದೇ ಭಗವಂತನು ಈಗ ನೇರವಾಗಿ ಪ್ರತ್ಯಕ್ಷನಾಗಿದ್ದನು. ಇದನ್ನು ಕಂಡ ಧ್ರುವನು ತುಂಬಾ ಸಂತುಷ್ಟನಾಗಿ ತನ್ನ ನಮಸ್ಕಾರಗಳನ್ನು ಅರ್ಪಿಸಿದನು ವಿಷ್ಣುವಿಗೆ. ನೆಲದ ಮೇಲೆ ಒಂದು ದಂಡದ ಹಾಗೆ ಬಿದ್ದನು, ನಮಸ್ಕರಿಸಿದನು ಭಗವಂತನ ಪ್ರೇಮದಲ್ಲಿ. ಧ್ರುವನು ಭಾವಪರವಶನಾಗಿ ಭಗವಂತನನ್ನು ತನ್ನ ಕಣ್ಣುಗಳಿಂದ ಕುಡಿಯುತ್ತಿದ್ದನು. ತನ್ನ ಪ್ರಭುವಾದ ವಿಷ್ಣುವಿನ ಚರಣ ಕಮಲಗಳಿಗೆ ಮುತ್ತಿಡುತ್ತಿದ್ದನು. ವಿಷ್ಣುವನ್ನು ಪ್ರೀತಿಯಿಂದ ಅಪ್ಪಿಕೊಂಡನು. ನೋಡಿ, ಇದು ಅವನ ತಪಸ್ಸಿನ ಫಲ. ಭಗವಂತನು ನಿರಾಕರನಲ್ಲ. ಖಂಡಿತವಾಗಿಯೂ ನಾವು ಈ ಭೌತಿಕ ಪ್ರಪಂಚದಲ್ಲಿನ ವ್ಯಕ್ತಿಗಳೊಡನೆ ಹೇಗೆ ವಿಧ ವಿಧವಾದ ಸಂಬಂಧಗಳಿಂದ ನಾವು ವರ್ತಿಸುತ್ತೇವೆಯೋ ಅದೇ ರೀತಿಯಲ್ಲಿ ನಾವು ಭಗವಂತನೊಂದಿಗೆ ಕೂಡ ವರ್ತಿಸುತ್ತೇವೆ, ಸಂಬಂಧಗಳನ್ನು ಅನುಭವಿಸುತ್ತೇವೆ, ಸವಿಯುತ್ತೇವೆ. ಆದರೆ ಒಂದು ವ್ಯತ್ಯಾಸವೇನೆಂದರೆ ಭಗವಂತನೊಡನೆ ಸಂಬಂಧವು ಮತ್ತೆ ಮತ್ತೆ ಆನಂದವನ್ನು ಹೆಚ್ಚಿಸುತ್ತದೆ, ಆದರೆ ಈ ಭೌತಿಕ ಪ್ರಪಂಚದ ಸಂಬಂಧಗಳು ಕ್ರಮೇಣ ದುಃಖಗಳನ್ನು ಉಂಟು ಮಾಡುತ್ತದೆ. ಇದೇ ವ್ಯತ್ಯಾಸ. ಧ್ರುವನು ಒಬ್ಬ ಚಿಕ್ಕ ಬಾಲಕನು. ಅವನು ಭಗವಂತನಿಗೆ ಪ್ರಾರ್ಥನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತಾನೆ, ಆದರೆ ಅವನಿಗೆ ಅನುಭವವಿಲ್ಲ, ಆದ್ದರಿಂದ ಅವನಿಗೆ ಅನಾನುಕೂಲವಾಗಿತ್ತು. ಭಗವಂತನು ಪರಮಾತ್ಮನಾಗಿ ಎಲ್ಲರ ಹೃದಯಗಳಲ್ಲಿಯೂ ಇದ್ದಾನೆ. ಆದ್ದರಿಂದ ಧ್ರುವನ ಕಷ್ಟವನ್ನು ಅರಿಯುತ್ತಾನೆ ಭಗವಂತನು. ಆಗ ತನ್ನ ಭಕ್ತನಾದ ಪಾಂಚಜನ್ಯವೆಂಬ ಶಂಖದಿಂದ ತನ್ನ ಮುಂದೆ ಕೈಗಳನ್ನು ಜೋಡಿಸಿ ನಮಸ್ಕರಿಸುತ್ತಿದ್ದ ಧ್ರುವನ ಹಣೆಯ ಮೇಲಿಟ್ಟನು. ಆ ಸಮಯದಲ್ಲಿ ಧ್ರುವನಿಗೆ ವೇದಗಳ ಸಾರವು ಜ್ಞಾನೋದಯವಾಯಿತು, ಪರಮ ಸತ್ಯವನ್ನು ಅರಿತನು ಧ್ರುವನು. ಭಗವಂತನಿಗೂ ಹಾಗೂ ಜೀವಾತ್ಮಗಳಿಗೂ ಇರುವ ಸಂಬಂಧಗಳನ್ನು ತಿಳಿದನು ಧ್ರುವನು. ಈಗ ಪ್ರಾರ್ಥನೆಗಳನ್ನು ಸಲ್ಲಿಸಲು ಪ್ರಾರಂಭಿಸುತ್ತಾನೆ. ಧ್ರುವನು ಹೇಳುತ್ತಾನೆ, ನನ್ನ ಪ್ರೀತಿಯ ಪ್ರಭುವೇ, ನೀನು ಅತಿ ಶಕ್ತಿವಂತನು. ನನ್ನಲ್ಲಿ ಪ್ರವೇಶಿಸಿದ ನಂತರ ನೀನು ನನ್ನ ಎಲ್ಲಾ ಅಂಗಗಳನ್ನು ಪುಷ್ಟೀಕರಿಸಿದೆ. ನನ್ನ ಕೈಗಳನ್ನು, ಕಾಲುಗಳನ್ನು, ಕಿವಿಗಳನ್ನು, ಸ್ಪರ್ಶವನ್ನು, ಜೀವಶಕ್ತಿಯನ್ನು ಹಾಗೂ ವಿಶೇಷವಾಗಿ ನನ್ನ ಮಾತನಾಡುವ ಶಕ್ತಿಯನ್ನು ಕೂಡ ನಾನು ನಿನಗೆ ನಮಸ್ಕರಿಸುತ್ತೇನೆ. ನನ್ನ ಪ್ರಭುವೇ, ನೀನು ಒಬ್ಬನೇ ಒಬ್ಬ ಪರಮನು, ಆದರೆ ನಿನ್ನ ವಿಧ ವಿಧವಾದ ಶಕ್ತಿಗಳಲ್ಲಿ, ಭೌತಿಕ ಪ್ರಪಂಚಗಳಲ್ಲಿ ಹಾಗೂ ಆಧ್ಯಾತ್ಮಿಕ ಪ್ರಪಂಚಗಳಲ್ಲಿ ವಿಧ ವಿಧವಾಗಿ ವ್ಯಕ್ತವಾಗುತ್ತೀಯ. ಭೌತಿಕ ಪ್ರಪಂಚದ ಮೊತ್ತ ಶಕ್ತಿಯನ್ನು ನೀನು ಸೃಷ್ಟಿಸಿ ನಿನ್ನ ಬಹಿರಂಗ ಶಕ್ತಿಯಿಂದ ಪರಮಾತ್ಮನಾಗಿ ಅದರ ಒಳಗೆ ಪ್ರವೇಶಿಸುತ್ತೀಯ. ನೀನು ಪರಮ ಪುರುಷನು. ಹೇಗೆ ಬೆಂಕಿಯು ವಿಧ ವಿಧವಾದ ಆಕಾರಗಳಲ್ಲಿರುವ ಮರಗಳನ್ನು ಪ್ರವೇಶಿಸಿ ಕಾಂತಿಮಯವಾಗಿ ವಿಧ ವಿಧವಾಗಿ ಸುಡುತ್ತದೋ ಅದೇ ರೀತಿಯಲ್ಲಿ ಅಶಾಶ್ವತವಾದ ಮೂರು ಪ್ರಕೃತಿಯ ಗುಣಗಳಿಂದ ವೈವಿಧ್ಯಗಳನ್ನು ಸೃಷ್ಟಿ ಮಾಡುತ್ತೀಯ. ಓ ಪ್ರಭುವೇ, ನಿನಗೆ ಬ್ರಹ್ಮದೇವನು ಸಂಪೂರ್ಣವಾಗಿ ಶರಣಾಗಿದ್ದಾನೆ. ಆದಿಯಲ್ಲಿ ನೀನು ಅವನಿಗೆ ಜ್ಞಾನವನ್ನು ನೀಡಿದೆ. ಆದ್ದರಿಂದ ಹೇಗೆ ನಿದ್ದೆಯ ಎಚ್ಚರದ ನಂತರ ತನ್ನ ಮುಂದೆ ಇರುವ ಕಾರ್ಯಗಳನ್ನು ನೋಡುತ್ತಾನೋ ಅದೇ ರೀತಿಯಲ್ಲಿ ಬ್ರಹ್ಮದೇವನು ಕೂಡ ಇಡೀ ಬ್ರಹ್ಮಾಂಡವನ್ನು ನೋಡಿ ಅರ್ಥ ಮಾಡಿಕೊಂಡನು. ಮುಕ್ತಿಯನ್ನು ಕೋರುವ ಎಲ್ಲರಿಗೂ ನೀನೊಬ್ಬನೇ ಆಶ್ರಯನು, ದುಃಖಗಳಲ್ಲಿರುವ ಎಲ್ಲರಿಗೂ ನೀನೊಬ್ಬನೇ ನಿಜವಾದ ಸ್ನೇಹಿತನು. ಆದ್ದರಿಂದ ಜ್ಞಾನದ ಸಂಪೂರ್ಣತೆಯನ್ನು ಹೊಂದಿದವನು ಹೇಗೆ ನಿನ್ನನ್ನು ಮರೆಯುತ್ತಾನೆ? ಯಾರು ಈ ದೇಹದ ಇಂದ್ರಿಯ ತೃಪ್ತಿಗೋಸ್ಕರ ನಿನ್ನನ್ನು ಆರಾಧಿಸುತ್ತಾನೋ ಅವನು ಖಂಡಿತವಾಗಿಯೂ ನಿನ್ನ ಮಾಯೆಯಲ್ಲಿ ಸಿಕ್ಕಿಕೊಂಡಿದ್ದಾನೆ. ನೀನು ಕಲ್ಪವೃಕ್ಷದ ಹಾಗೆ, ನೀನು ಜನನ ಮರಣಗಳಿಂದ ವಿಮುಕ್ತಿಯನ್ನು ಕೊಡುವವನು. ಆದರೂ ನನ್ನಂತಹ ಮೂರ್ಖರು ಇಂದ್ರಿಯ ತೃಪ್ತಿಗಳಿಗಾಗಿ ವರಗಳನ್ನು ಕೇಳುತ್ತಾರೆ. ಈ ಇಂದ್ರಿಯ ತೃಪ್ತಿಗಳು ನರಕ ಲೋಕಗಳಲ್ಲಿ ಕೂಡ ಸಿಗುತ್ತದೆ. ಹೇ ಪ್ರಭುವೇ, ನಿನ್ನ ಧ್ಯಾನದಿಂದ ಸಿಗುವ ಸುಖವು, ನಿನ್ನ ಲೀಲೆಗಳನ್ನು ಪರಮ ಭಕ್ತರಿಂದ ಕೇಳುವ ಪರಮಾನಂದವು, ನಿರಾಕಾರದ ಬ್ರಹ್ಮನಲ್ಲಿ ಒಂದಾಗಿ ಸಿಗುವ ಬ್ರಹ್ಮಾನಂದಕ್ಕಿಂತ ಅನಂತವಾದದ್ದು. ಭಕ್ತಿ ಸೇವೆಯಿಂದ ಸಿಗುವ ದಿವ್ಯಾನಂದಕ್ಕೆ ಬ್ರಹ್ಮಾನಂದವೇ ಸೋತು ಹೋಗುತ್ತದೆ. ಇನ್ನು ಸ್ವರ್ಗಲೋಕಗಳಿಂದ ಸಿಗುವ ತಾತ್ಕಾಲಿಕ ಸುಖಗಳು ಒಂದು ಲೆಕ್ಕವೇ. ಕಾಲದ ಖಡ್ಗದಿಂದ ಸ್ವರ್ಗಲೋಕಗಳೇ ನಾಶವಾಗುತ್ತದೆ. ಹೀಗಿದ್ದಲ್ಲಿ ಅದರ ಸುಖಗಳ ಬಗ್ಗೆ ಮಾತನಾಡುವುದೇಕೆ? ಯಾರು ಸ್ವರ್ಗಲೋಕಗಳಿಗೆ ಹೋಗುತ್ತಾರೋ ಸ್ವಲ್ಪ ಕಾಲದ ನಂತರ ಪತನ ಹೊಂದುತ್ತಾರೆ. ಓ ಅನಂತವಾದ ಪ್ರಭುವೇ, ಹೇಗೆ ನದಿಯಲ್ಲಿ ಅಲೆಗಳು ಸದಾ ಚಲಿಸುತ್ತದೋ ಅದೇ ರೀತಿಯಲ್ಲಿ ನಿನ್ನ ಪರಮ ಭಕ್ತರು ನಿನಗೆ ಸದಾ ಪ್ರೀತಿಯಿಂದ ಭಕ್ತಿ ಸೇವೆ ಮಾಡುತ್ತಲೇ ಇರುತ್ತಾರೆ. ದಯವಿಟ್ಟು ನನ್ನನ್ನು ಅಂತಹ ನಿನ್ನ ಪರಮ ಭಕ್ತರ ಬಳಿ ಸಹವಾಸ ಮಾಡುವಂತೆ ನನ್ನನ್ನು ಆಶೀರ್ವದಿಸು. ಅಂತಹ ಪರಮ ಭಕ್ತರು ಸಂಪೂರ್ಣವಾಗಿ ನಿಷ್ಕಲಂಕವಾದ ಜೀವನದ ಸ್ಥಿತಿಯಲ್ಲಿರುತ್ತಾರೆ. ಭಗವಂತನ ಸೇವೆಯಿಂದ ಈ ಭೌತಿಕ ಪ್ರಪಂಚದ ಅಂಧಕಾರದ ಸಮುದ್ರವನ್ನು ಸುಲಭವಾಗಿ ಖಂಡಿತವಾಗಿ ದಾಟಬಹುದು. ಈ ಭೌತಿಕ ಪ್ರಪಂಚದ ದುಃಖಗಳ ಸಮುದ್ರವು ಬೆಂಕಿ ಅಲೆಗಳ ಹಾಗೆ, ಆದರೆ ಅದು ದಾಟಲು ನನಗೆ ತುಂಬಾ ಸುಲಭ. ಏಕೆಂದರೆ ನಿನ್ನ ಶಾಶ್ವತವಾದ ಆಧ್ಯಾತ್ಮಿಕ ಗುಣಗಳನ್ನು ಹಾಗೂ ದಿವ್ಯವಾದ ಲೀಲೆಗಳನ್ನು ಕೇಳಲು ನಾನು ಹುಚ್ಚನಾಗಿದ್ದೇನೆ. ಹೇ ಪದ್ಮನಾಭನೇ, ನಿನ್ನ ಪರಿಶುದ್ಧ ಭಕ್ತರ ಹೃದಯಗಳು ನಿನ್ನ ಚರಣ ಕಮಲಗಳ ಮೇಲೆ ಹಂಬಲಿಸುತ್ತಲೇ ಇರುತ್ತವೆ. ನಿನ್ನ ಪರಮ ಭಕ್ತರು ಚರಣ ಕಮಲಗಳ ಸುವಾಸನೆಯನ್ನು ಹುಡುಕುತ್ತಿರುತ್ತಾರೆ. ಯಾರು ಅಂತಹ ಭಕ್ತರ ಸಹವಾಸವನ್ನು ಮಾಡುತ್ತಾರೋ ಅವರು ಎಂದಿಗೂ ದೇಹಕ್ಕೆ ಅಂಟಿಕೊಂಡಿರುವುದಿಲ್ಲ. ಭೌತಿಕ ಪ್ರಪಂಚದ ಜನರಿಗೆ ತುಂಬಾ ಪ್ರಿಯಕರವಾದ ದೇಹದ ಸಂಬಂಧಿಗಳು, ಮನೆ, ಮಕ್ಕಳು, ಹೆಂಡತಿ, ಕುಟುಂಬ ಇಂತಹುದರ ಮೇಲೆ ಆಸೆಯನ್ನಿಟ್ಟುಕೊಂಡಿರುವುದೇ ಇಲ್ಲ. ಇವುಗಳನ್ನು ಲೆಕ್ಕ ಹಾಕುವುದೇ ಇಲ್ಲ. ನನ್ನ ಪ್ರೀತಿಯ ಭಗವಂತನೇ, ಜನನವಿಲ್ಲದವನೇ, ನನಗೆ ವಿಧ ವಿಧವಾದ ಜೀವರಾಶಿಗಳು ಗೊತ್ತು. ಜಂತುಗಳು, ಮರಗಳು, ಪಕ್ಷಿಗಳು, ಸರೀಸೃಪಗಳು, ದೇವತೆಗಳು ಹಾಗೂ ಮನುಜರು ಎಲ್ಲ ಇಡೀ ಬ್ರಹ್ಮಾಂಡದಲ್ಲಿ ಹರಡಿದ್ದಾರೆ. ಈ ಎಲ್ಲಾ ಜೀವಿಗಳು ಮೊತ್ತ ಐಹಿಕ ಶಕ್ತಿಯಿಂದ ಸೃಷ್ಟಿಯಾದವು. ಕೆಲವು ಬಾರಿ ವ್ಯಕ್ತವಾಗಿರುತ್ತವೆ ಮತ್ತು ಕೆಲವೊಮ್ಮೆ ಅವ್ಯಕ್ತವಾಗಿರುತ್ತವೆ. ಆದರೆ ಈಗ ನಾನು ನೋಡುತ್ತಿರುವ ಈ ನಿನ್ನ ದಿವ್ಯ ಮಂಗಲವಾದ ಸ್ವರೂಪವು ಎಂದಿಗೂ ನಾನು ಅನುಭವಿಸಲ್ಪಟ್ಟಿಲ್ಲ. ಈಗ ಎಲ್ಲಾ ಬಗೆಯ ಊಹಾತ್ಮಕ ಚಿಂತನೆಗಳು ಅಂತ್ಯವಾಯಿತು, ಕಣ್ಮರೆಯಾಯಿತು. ನನ್ನ ಪ್ರಭುವೇ, ಕಲ್ಪಾಂತದಲ್ಲಿ ದೇವೋತ್ತಮ ಪರಮಪುರುಷನಾದ ಗರ್ಭೋದಕ ಶಾಯಿ ವಿಷ್ಣು ಬ್ರಹ್ಮಾಂಡದಲ್ಲಿ ವ್ಯಕ್ತವಾಗಿರುವುದನ್ನೆಲ್ಲ ತನ್ನ ಹೊಟ್ಟೆಯಲ್ಲಿ ಕರಗಿಸುತ್ತಾನೆ. ಅವನು ಶೇಷನಾಗದ ತೊಡೆಯ ಮೇಲೆ ಇದ್ದಾಗ ತನ್ನ ನಾಭಿಯಿಂದ ಚಿನ್ನದ ಕಮಲವು ಚಿಗುರುತ್ತದೆ. ಆ ಚಿನ್ನದ ಕಮಲದಲ್ಲಿ ಬ್ರಹ್ಮನು ಸೃಷ್ಟಿಯಾಗುತ್ತಾನೆ. ಇವುಗಳೆಲ್ಲ ಮಾಡುವ ಅದೇ ಭಗವಂತನು ನೀನು ಎಂದು ನನಗೆ ಈಗ ಚೆನ್ನಾಗಿ ಗೊತ್ತು. ಆದ್ದರಿಂದ ನನ್ನ ಗೌರವಪೂರ್ವಕ ನಮಸ್ಕಾರಗಳು ನಿನಗೆ. ನನ್ನ ಸ್ವಾಮಿಯೇ, ಎಲ್ಲಾ ಹಂತಗಳ ಪ್ರತಿಯೊಬ್ಬನ ಬುದ್ಧಿವಂತಿಕೆ ಚಟುವಟಿಕೆಗಳನ್ನು ಅಂತ್ಯವಿಲ್ಲದ ನಿನ್ನ ದಿವ್ಯವಾದ ದೃಷ್ಟಿಯಿಂದ ನೋಡುತ್ತಲೇ ಇರುತ್ತೀಯ. ನೀನು ಎಂದಿಗೂ ವಿಮುಕ್ತನು. ನಿನ್ನ ಅಸ್ತಿತ್ವವು ಎಂದಿಗೂ ಶುದ್ಧ ಸತ್ವದಲ್ಲಿರುತ್ತದೆ. ಯಾವುದೇ ಒಂದು ಮಾರ್ಪಾಡಿಲ್ಲದೆ ಪರಮಾತ್ಮನಾಗಿ ಇದ್ದೀಯ. ಆರು ಭಾಗ್ಯಗಳನ್ನು ಸಂಪೂರ್ಣವಾಗಿ ಹೊಂದಿರುವ ದೇವೋತ್ತಮ ಪರಮ ಪುರುಷನು ನೀನು. ಪ್ರಕೃತಿಯ ತ್ರಿಗುಣಗಳಿಗೆ ಸದಾ ಒಡೆಯನು ನೀನು. ಆದ್ದರಿಂದ ಸಾಧಾರಣ ಜೀವಿಗಳಿಗೆ ಎಂದಿಗೂ ನೀನು ಬೇರೆಯಾದವನು. ವಿಷ್ಣುವಾಗಿ ಎಲ್ಲ ಬ್ರಹ್ಮಾಂಡದ ವ್ಯವಹಾರಗಳನ್ನು ನಡೆಸುತ್ತೀಯ. ಆದರೂ ನೀನು ಅವುಗಳಿಗೆ ಅಂಟಿಕೊಳ್ಳದೆ ಎಲ್ಲ ಯಜ್ಞಗಳ ಫಲಗಳನ್ನು ಅನುಭವಿಸುತ್ತೀಯ. ನನ್ನ ಪ್ರೀತಿಯ ಪ್ರಭುವೇ, ನಿನ್ನ ನಿರಾಕಾರದ ಬ್ರಹ್ಮದ ವ್ಯಕ್ತಕ್ಕೆ ಎಂದೂ ಎರಡು ವಿರುದ್ಧ ಅಂಶಗಳುಂಟು. ಅವುಗಳು ಜ್ಞಾನು ಹಾಗೂ ಅಜ್ಞಾನ. ನಿನ್ನ ಅಗಣಿತ ಶಕ್ತಿಗಳು ಸದಾ ವ್ಯಕ್ತವಾಗುತ್ತಲೇ ಇರುತ್ತದೆ, ಆದರೆ ನಿನ್ನ ನಿರಾಕಾರ ಬ್ರಹ್ಮವು ಭೌತಿಕ ವ್ಯಕ್ತಿತ್ವಕ್ಕೆ ಕಾರಣ. ನಿರಾಕಾರ ಬ್ರಹ್ಮವು ವಿಭಾಗಿಸಲು ಅಸಾಧ್ಯ. ಅನಂತ, ಆನಂದ, ನಿಜವಾದದ್ದು, ಮಾರ್ಪಾಡಿಲ್ಲದ್ದು. ಆ ನಿರಾಕಾರ ಬ್ರಹ್ಮದ ಮೂಲನಾದ ನಿನಗೆ ನಾನು ನಮಸ್ಕರಿಸುತ್ತೇನೆ. ದೇವೋತ್ತಮ ಪರಮಪುರುಷನೇ, ಭಗವಂತನೇ, ನೀನು ಎಲ್ಲ ವರಗಳ ಪರಮಪುರುಷ. ಯಾವ ಆಸೆಗಳಿಲ್ಲದೆ ಯಾರು ನಿನ್ನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೋ, ರಾಜನಾಗಿ ರಾಜ್ಯವನ್ನು ನಿಯಂತ್ರಿಸುವುದಕ್ಕಿಂತ ನಿನ್ನ ಚರಣ ಕಮಲಗಳ ಆರಾಧನೆಯೇ ಎಷ್ಟೋ ಶ್ರೇಯಸ್ಕರವಾದದ್ದು. ಹೇಗೆ ಒಂದು ಹಸುವು ತನಗೆ ಹುಟ್ಟಿದ ಕರುವನ್ನು ಹಾಲನ್ನು ರಕ್ಷಣೆಯನ್ನು ನೀಡಿ ಪೋಷಿಸುತ್ತದೋ, ಅದೇ ರೀತಿಯಲ್ಲಿ ನನ್ನಂತಹ ಅಜ್ಞಾನದ ಭಕ್ತರಿಗೆ ನೀನು ಕಾರಣವಿಲ್ಲದ ಕೃಪೆಯಿಂದ ಪೋಷಿಸುತ್ತೀಯ. ಆದ್ದರಿಂದ ನಿನ್ನ ಚರಣ ಕಮಲಗಳಿಗೆ ನಾನು ನಮಸ್ಕರಿಸುತ್ತೇನೆ. ಈ ರೀತಿಯಲ್ಲಿ ಧ್ರುವನು ತನ್ನ ಪ್ರಾರ್ಥನೆಗಳನ್ನು ಭಗವಂತನ ಬಳಿ ಸಲ್ಲಿಸುತ್ತಾನೆ. ಭಗವಂತನು ಏನು ಹೇಳುತ್ತಾನೆ ಎಂದು ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಹರೇ ಕೃಷ್ಣ.